ಕೆಲವೊಮ್ಮೆ ಸಾಂಸಾರಿಕ ಸ್ಪಂದನೆಗೆ ಒಳಗಾಗಿ ಗಂಟು ತುಂಬಿ ಬರುತ್ತೆ, ನಾವು ಅಳುತ್ತೇವೆ. ಶ್ರೀಪಾದಂಗಳವರೆಗೆ ಕೆಲವೊಮ್ಮೆ ಹೃದಯ ತುಂಬಿ ಬರುತ್ತದೆ, ಹೃದಯ ಕರಗಿರುತ್ತದೆ. ಆದರೆ ನಮ್ಮ ಕಣ್ಣಲ್ಲಿ ನೀರು ಬರೋದು, ನನ್ನ ಮಡದಿ ಮಕ್ಕಳಿಗೆ ಮನೆಗೆ ನೋವಾಯಿತು ಅಂತ. ಶ್ರೀಪಾದಂಗಳವರಿಗೆ ಹೃದಯ ಕರಗೋದು ಭಯೋತ್ಪಾದಕರ ದುಷ್ಟ ಕೃತ್ಯದಿಂದ ಮುಂಬಯಿಯ ಮುಗ್ಧ ಜನರು ಸತ್ರು. ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನೂರಾರು ಜನ ತಮ್ಮ ಮನೆ ಮಠ ಕಳ್ಕೊಂಡ್ರು. ಈ ದುಃಖ ಸಾತ್ವಿಕವಾದ ದುಃಖ, ಆದರೆ ಸೀಮಿತ ಪರಿಧಿಯಲ್ಲಿ ನಮ್ಮದು ಅಂತ ಕಾಣುವ ಅಭಿಮಾನ ಅದನ್ನು ಕಡಿಮೆ ಮಾಡಿಕೊಡಬೇಕು, ಇದು ಶ್ರೀಕೃಷ್ಣನ ಅಭಿಪ್ರಾಯ ಅಂತ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ಮಾರ್ಮಿಕವಾಗಿ ಶ್ರೀಕೃಷ್ಣನ ಅಭಿಪ್ರಾಯವನ್ನು ಬಿಚ್ಚಿಟ್ಟಿದ್ದಾರೆ. ಅದನ್ನು ಪವಮಾನಾಚಾರ್ಯರು ಗಮನಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಮುಂದಿನ ವಿಷಯ ಸ್ಥಿತಪ್ರಜ್ಞನ ಲೋಕವ್ಯವಹಾರ ಅಂತ. ಎರಡನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞಸ್ಯ ಕಾ ಭಾಷ ಅಂತ ಆಧ್ಯಾತ್ಮಿಕವಾಗಿ ಅರ್ಜುನನ ಸ್ಥಿತಪ್ರಜ್ಞನ ಲಕ್ಷಣದ ಪ್ರಶ್ನೆಗೆ ಕೃಷ್ಣ ನಾಲ್ಕಾರು ಶ್ಲೋಕಗಳಲ್ಲಿ ಒಬ್ಬ ಸಾಧಕ ಜೀವನದಲ್ಲಿ ಹೇಗಿರುತ್ತಾನೆ ಅಂತ ಮಾರ್ಗದರ್ಶನವನ್ನು ನಮಗೆ ಮಾಡಿಕೊಟ್ಟಿದ್ದಾನೆ. ಅದರ ಬಗ್ಗೆ ವಿದ್ವಾಂಸರಾದ ಮುಕುಂದಿ ಶ್ರೀಕಾಂತಾಚಾರ್ಯ ಇವರು ಪ್ರವಚನವನ್ನು ನೀಡಬೇಕು ಅಂತ ಕೇಳಿಕೊಳ್ಳಿ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯನಿಧಿಂ ಸಜ್ಞಾನಸಿದ್ಧಯೇ ಸತ್ಯನಾಥ ಗುರು ಪಾತು ಯೋ ಧೀರೋ ನವಚಂದ್ರಿಕಾ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪದ ಅಸ್ಮದ್ ಗುರು ಸಮಾರಂಭಾಂ ಟೀಕಾ ಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಸ್ಥಿತಪ್ರಜ್ಞನ ಲೋಕವ್ಯವಹಾರ, ಆಧುನಿಕ ಭಾಷೆಯಲ್ಲಿ ಹೇಳುವುದಾದರೆ ದ ವೆರಿ ಡೀಲಿಂಗ್ಸ್ ಆಫ್ ಸ್ಥಿತಪ್ರಜ್ಞ ವಿತ್ ವರ್ಲ್ಡ್ಲಿ ಥಿಂಗ್ಸ್. ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಜ್ಞಾನಿಗಳ ವಿಚಾರವನ್ನು ತಿಳಿಸುವಾಗ ಆ ಸಮಯದಲ್ಲಿ ಅರ್ಜುನನ ಒಂದು ಪ್ರಶ್ನೆ ಇದೆ. ಸ್ಥಿತಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಮಾಶೇತ ಕಿಮಾಸೀತೌ ರಜೇತ ಕಿಂ. ಈ ಶ್ಲೋಕದ ಉತ್ತರಾರ್ಧದಲ್ಲಿ ಸ್ಥಿತಪ್ರಜ್ಞನ ಲೋಕವ್ಯವಹಾರದ ಬಗ್ಗೆ ಪ್ರಸ್ತಾಪನೆ ಇದೆ. ಸ್ಥಿತಪ್ರಜ್ಞ ಅಂದ್ರೆ ಯಾರು? ಶ್ರೀಮದ್ ಆನಂದ ತೀರ್ಥರು ಗೀತಾಭಾಷ್ಯದಲ್ಲಿ ಸ್ಥಿತ ప్రజ్ఞా జ్ఞానం యస్య సః స్థిత ప్రజ్ఞః స్థిత స్థిరతే నిశ్చలతయన్న హొందిద అపరోక్ష జ్ఞాన యారిగిదయో అవను స్థిత ప్రజ్ఞ. అందరే నగారియన్న బారిసిదరు మనస్సు చంచలవాగదె భగవంతడల్లి ఆనందదింద ಮಗ್ನವಾಗತಕ್ಕಂಥದ್ದೇನಿದೆ ಅಂಥವನಿಗೆ ಸ್ಥಿತ ಪ್ರಜ್ಞಾ ಅಂತ ಹೆಸರು. ಇಂತಹ ಪರಮಾನಂದದಲ್ಲಿ ಮಗ್ನನಾಗಿರುವ ಸ್ಥಿತ ಪ್ರಜ್ಞ ಗಮನಾದಿ ಲೋಕವ್ಯವಹಾರವನ್ನ ಅಂದರೆ ಓಡಾಡುವುದು ತಿನ್ನುವುದು ಕೂಡತಕ್ಕಂಥದ್ದು ಅನೇಕವಾದ ವ್ಯವಹಾರಗಳನ್ನ ಮಾಡ್ತಾನೆ. ಹಾಗಾದರೆ ಪರಮಾನಂದದಲ್ಲಿ ಮಗ್ನನಾಗಿರತಕ್ಕಂಥ ಸ್ಥಿತ ಪ್ರಜ್ಞ ಈ ಗಮನಾದಿ ಲೋಕವ್ಯವಹಾರಗಳಲ್ಲಿ ಹೇಗೆ ಪ್ರವರ್ತನಾಗುತ್ತಾನೆ ಅನ್ನುವುದು ಪ್ರಶ್ನೆ. ಬಹಳ ಗಹನವಾದ ವಿಷಯ ಇದು. 10-15 ನಿಮಿಷಗಳಲ್ಲಿ ಈ ವಿಚಾರವನ್ನ ತಿಳಿಯುವುದು ಬಹಳ ಕಷ್ಟ. ಎಷ್ಟೇ ಸಮಯ ಇದ್ರೂ ಕೂಡ ಈ ವಿಚಾರ ಅಷ್ಟು ಸುಲಭವಾಗಿ ತಲೆಗೆ ಹೋಗತಕ್ಕಂಥದ್ದು ಅಲ್ಲ. ಕಾಮಕ್ರೋಧಾದಿಗಳಲ್ಲಿ ಮುಣುಗಿರುವ ನಾವು ಕಾಮಕ್ರೋಧಾದಿಗಳನ್ನು ಮೀರಿ ನಿಂತಿರುವ ಅಪರೋಕ್ಷ ಜ್ಞಾನಿಗಳ ಸ್ಥಿತ ಪ್ರಜ್ಞನ ವಿಚಾರ ಅದು ತಿಳಿಯುವುದು ಅಷ್ಟು ಸುಲಭವಲ್ಲ. ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಪರಮಾತ್ಮ ಉತ್ತರವನ್ನು 2 ಶ್ಲೋಕದಲ್ಲಿ ಕೊಟ್ಟಿದ್ದಾನೆ ದೃಷ್ಟಾಂತದ ಮೂಲಕವಾಗಿ. ಯಾನಿಶಾ ಸರ್ವಭೂತಾನಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗ್ರತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಃ. ಅರ್ಜುನ, ಯಾವುದು ಅಜ್ಞಾನಿಗಳಿಗೆ ರಾತ್ರಿಯೋ ಅಲ್ಲಿ ಜ್ಞಾನಿಗಳಿಗೆ ಎಚ್ಚರ. ಎಲ್ಲ ಅಜ್ಞಾನಿಗಳು ಎಲ್ಲಿ ಎಚ್ಚರದಿಂದ ಇರ್ತಾರೋ ಅಲ್ಲಿ ಆ ಅವಸ್ಥೆ ಜ್ಞಾನಿಗೆ ಅದು ರಾತ್ರಿ. ಪ್ರಾಯ ಈ ಹಿನ್ನೆಲೆಯಲ್ಲಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳುವಾಗ ಮುಕ್ತ ಬಿಂಬನು ತುರ್ಯ ಜೀವನ್ ಮುಕ್ತ ಬಿಂಬನು ವಿಶ್ವ ಭವ ಸಂಸತ್ತ ಬಿಂಬನು ತೈಜಸನು ಅಸೃಜ್ಜರಿಗೆ ಪ್ರಾಜ್ಞ. ಜಗನ್ನಾಥದಾಸರಂತಾರೆ, ಈ ಜೀವನ್ಮುಕ್ತ ಅವಸ್ಥೆ ಏನಿದೆಯಲ್ಲ ಅದೇ ಸ್ಥಿತ ಪ್ರಜ್ಞನ ಒಂದು ಅವಸ್ಥೆ, ಅದೇ ಜಾಗೃತ ಅವಸ್ಥೆ ಅಂತ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಭವ ಸಂಸತ್ನ ಅವಸ್ಥೆ ಏನಿದೆಯಲ್ಲ ಅದು ಸ್ವಪ್ನ ಅರನಿದ್ರೆ ಅಂತ ಹೇಳ್ತಾ ಇದ್ದ. ಸರಿ, ಇಲ್ಲಿ ಒಂದು ಪ್ರಶ್ನೆ. ಭಗವಂತನಲ್ಲಿ ಸ್ಥಿರವಾದ ನಿಶ್ಚಲವಾದ ಪ್ರಜ್ಞೆ ಉಳ್ಳವರಿಗೆ ಪ್ರಾಪಂಚಿಕ ಪರಿಜ್ಞಾನವೇ ಇಲ್ಲ ಅಂತಾದರೆ ಪ್ರವೃತ್ತಿ ಹೇಗೆ ಕೂಡುತ್ತದೆ ಅಂತ ಪ್ರಶ್ನೆ. ಇದನ್ನ ಗೀತಾರ್ಥ ಸಂಗ್ರಹದಲ್ಲಿ ಮಂತ್ರಾಲಯ ಪ್ರಭುಗಳು ತಥಾತ್ವೇ ಭಾಷಣ ಭಿಕ್ಷಾಟನಾದಿ ಪ್ರವೃತ್ತನುಪತ್ತಿ ಅಂತ ಈ ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಉತ್ತರವನ್ನು ಕೊಡ್ತ ಪ್ರಾರಬ್ಧ ಕರ್ಮ ನಿಮಿತ್ತ ಅಪರೋಕ್ಷ ಜ್ಞಾನ ಸ್ವಲ್ಪ ತಿರೋಧಾನವಾದಾಗ ಹಿಂದೆಯ ಸಂಸ್ಕಾರ ಬಲಾತ್ ಅಲ್ಪವಾದ ಅಭಿಮಾನವನ್ನು ಹೊಂದಿ ಮದ್ಯ ಸೇವನೆಯಿಂದ ಮತ್ತನಾದವನಂತೆ ವ್ಯವಹಾರವನ್ನು ನಡೆಸ್ತಾನೆ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಮಂತ್ರಾಲಯ ಪ್ರಭುಗಳು ಮತ್ತೊಂದು ವಿಚಾರ ತಿಳಿಸ್ತಾರೆ. ಇದು ದೇವತೆಗಳನ್ನು ಬಿಟ್ಟು ಇತರ ಜ್ಞಾನಿಗಳ ಲಕ್ಷಣ. ಏತಚ್ಚ ದೇವೇತರ ಜ್ಞಾನಿ ಲಕ್ಷಣಂ ಬೋಧ್ಯಂ. ಯಾಕೆ ಅಂದ್ರೆ ಪ್ರಪಂಚದ ಪರಿಜ್ಞಾನವನ್ನೇ ಕಳೆದುಕೊಂಡು ಮತ್ತರಂತ ವ್ಯವಹಾರವನ್ನ ಮಾಡಿದರೆ ಲೋಕಪಾಲಕರು ತತ್ವಾಭಿಮಾನಿಗಳಾಗಿದ್ದಾರಾದ ಕಾರಣ ಆ ದೇವತೆಗಳು ಪ್ರಪಂಚದ ವ್ಯವಹಾರವೇ ನಿಂತು ಹೋಗಬೇಕಾಗ್ತದೆ ಎನ್ನುವ ವಿಚಾರವನ್ನ ಮಂತ್ರಾಲಯ ಪ್ರಭುಗಳು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇದರ ಮೇಲೆ ಮತ್ತೊಂದು ಪ್ರಶ್ನೆ ಏನಂದ್ರೆ ವಿಷಯ ಪದಾರ್ಥಗಳ ಪರಿಜ್ಞಾನವೇ ಇಲ್ಲದಿದ್ರೆ ಸ್ಥಿತಪ್ರಜ್ಞೆಯಲ್ಲಿ ಉಣ್ಣುವುದು ಮೊದಲಾಗಿರತಕ್ಕಂತಹ ಈ ಭೋಗ ವ್ಯವಹಾರ ಹೇಗೆ ಕೂಡುತ್ತದೆ? ವ್ಯವಹಾರಕ್ಕೂ ವಿಷಯ ಪದಾರ್ಥಗಳ ಪರಿಜ್ಞಾನಕ್ಕೂ ನಂಟಿದೆಯಲ್ಲ ಅಂತ ಪ್ರಶ್ನೆ. ಇದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಅಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ತಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಅನೇಕ ನದಿಗಳು ಬಂದು ಸಮುದ್ರವನ್ನು ಸೇರ್ತವೆ. ಅನೇಕ ನದಿಗಳು ಬಂದು ಸಮುದ್ರವನ್ನು ಸೇರಿದರೂ ಸಮುದ್ರ ಮಾತ್ರ ಅಚಲವಾಗಿಯೇ ಇರ್ತದೆ. ಅಂದ್ರೆ ವೃದ್ಧಿ ಇರತಕ್ಕಂಥದ್ದಕ್ಕೆ ಇಲ್ಲ. ಅದು ಹೇಗೋ ಅದೇ ರೀತಿಯಲ್ಲಿ ವಿಷಯ ಪದಾರ್ಥಗಳು ಬಂದು ಸ್ಥಿತಪ್ರಜ್ಞರನ್ನ ಸೇರಿದರೂ ಯಾವುದೇ ವಿಧವಾದ ಉದ್ವೇಗಕ್ಕೆ ಅವನು ಒಳಗಾಗದೆ ಭಗವಂತನಲ್ಲಿ ತನ್ನ ಸ್ಥಿರತೆಯನ್ನ ಅವನು ಕಳೆದುಕೊಳ್ಳುವುದಿಲ್ಲ. ಇಲ್ಲಿ ನದಿ ಮತ್ತು ಸಮುದ್ರಗಳ ದೃಷ್ಟಾಂತ ಏನಿದೆ, ಇಲ್ಲಿ ಅನೇಕ ಅಂಶಗಳು ಅನೇಕ ಅರ್ಥಗಳು ಇಲ್ಲಿ ತುಂಬಿವೆ. ಇದನ್ನ ಆಚಾರ್ಯ ನಮಗೆ ದಿಗ್ದರ್ಶನವನ್ನು ಮಾಡಿದ್ದಾರೆ. ನಹಿ ಸಮುದ್ರ ಸರಿತ್ ಪ್ರವೇಶ ಅಪ್ರವೇಶ ನಿಮಿತ್ತ ವೃದ್ಧಿಶೋಷೋ ಬಹುತರೋ ಪ್ರಾಪ್ನೋತಿ ಪ್ರಯತ್ನಂ ವಾ ಕರೋತಿ. ಇಲ್ಲಿ ಅಂಶಗಳೇನೆಂದರೆ ಸಮುದ್ರಕ್ಕೆ ನದ್ಯಾದಿಗಳ ನೀರು ಬಂದು ಸೇರಿದರೇ ಆಗಲಿ ಅಥವಾ ಸೇರದೇ ಇದ್ದರೂ ಕೂಡ ಸಮುದ್ರಕ್ಕೆ ವೃದ್ಧಿರಾಸಗಳಿಲ್ಲ. ಅದರಂತೆ ಸ್ಥಿತಪ್ರಜ್ಞನೆಡೆಗೆ ವಿಷಯ ಪದಾರ್ಥಗಳು ಆ ಭೋಗಾದಿಗಳು ಬರಲಿ ಬರದಿರಲಿ ಅವನಲ್ಲಿ ವಿಕಾರಗಳು ಆಗುವುದಿಲ್ಲ. ಎರಡನೇ ಅಂಶ, ಸಮುದ್ರ ತಾನಾಗಿಯೇ ನದಿಗಳ ನೀರನ್ನು ತನ್ನಲ್ಲಿ ತುಂಬಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಹಾಗೆಯೇ ಸ್ಥಿತಪ್ರಜ್ಞ ಏನಿದ್ದಾನೆ ಅವ ವಿಷಯ ಪದಾರ್ಥಗಳನ್ನ ಅವನು ಬಯಸುವುದಿಲ್ಲ, ಅದಕ್ಕೋಸ್ಕರವಾಗಿ ಅವನು ಪ್ರಯತ್ನವನ್ನು ಸರ್ವಥಾ ಮಾಡುವುದಿಲ್ಲ. ಮೂರನೇ ಅಂಶ, ನದಿಗಳ ನೀರು ಹರಿದು ಬಂದಾಗ ಸಮುದ್ರ ಬೇಡಾಂತನ್ನುವುದಿಲ್ಲ. ಅದರಂತೆ ವಿಷಯ ಭೋಗಗಳು ಒದಗಿ ಬಂದಾಗ ಭಗವಂತನ ಚಿತ್ತದಂತೆ ತನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಬಂದಾಗ ಅವುಗಳನ್ನ ತಿರಸ್ಕಾರ ಮಾಡುವುದಿಲ್ಲ, ಅನಾಸಕ್ತಿಯಿಂದ ಅವುಗಳನ್ನು ಭೋಗಿಸ್ತಾನೆ. ಇನ್ನು ನಾಲ್ಕನೇ ಅಂಶ, ನದಿಗಳು ಸಮುದ್ರದ ಎಡೆಗೆ ಹರಿದು ಬರ್ತವೆ ಹೊರತು ಸಮುದ್ರ ನದಿಗಳ ಕಡೆಗೆ ಹರಿಯುವುದಿಲ್ಲ. ಹಾಗಾಗಿ ವಿಷಯ ಪದಾರ್ಥಗಳು ಸ್ಥಿತಪ್ರಜ್ಞನ ಕಡೆಗೆ ಬರುತ್ತವೆ ಹೊರತು ಇವನು ಅವುಗಳ ಕಡೆಗೆ, ಇವನ ಮನಸ್ಸು ಅವುಗಳ ಕಡೆಗೆ ಹರಿಯತಕ್ಕಂಥದ್ದಿಲ್ಲ. ಇನ್ನೊಂದು ವಿಚಾರ, ಈ ದೃಷ್ಟಾಂತ ಏನಿದೆ ಇದು ಯೋಗ್ಯರಿಗೆ ಮಾತ್ರ. ಯಾಕಂದ್ರೆ ಸಮುದ್ರದಂತೆ ಈ ಸ್ಥಿತಪ್ರಜ್ಞ ತನ್ನಲ್ಲಿ ಅಪಾರವಾದ ನೀರಿದೆ, ಅಂದ್ರೆ ತನ್ನಲ್ಲಿಯೇ ತನ್ನ ಸ್ವರೂಪಭೂತವಾದ ಸುಖ ಇದೆ, ಒಳಗಡಗಿದೆ. ಹಾಗಾಗಿ ಸುಖಕ್ಕೋಸ್ಕರವಾಗಿ ಅವನು ಇತರ ವಿಷಯಗಳ ಕಡೆಗೆ ಧಾವಿಸುವುದಿಲ್ಲ. ಅಯೋಗ್ಯರು ಹಾಗಲ್ಲ, ಅಯೋಗ್ಯರಿದ್ದಾರೆ, ಅವರ ಸ್ವರೂಪದಲ್ಲಿ ಸುಖವೇ ಇಲ್ಲ. ಹಾಗಾಗಿ ಅವರು ಇತರ ಕಡೆಗೆ, ಇತರ ಸುಖದ ಕಡೆಗೆ ಅವರ ಗಮನ ಆಗತಕ್ಕಂಥದ್ದು ಜಾಸ್ತಿ ಅನ್ನುವ ಅಂಶವೂ ಇಲ್ಲಿ ಅಡಗಿ ಕೂತಿದೆ. ಕೊನೆಯದಾಗಿ, ಎಷ್ಟೇ ನದಿಗಳು ಹರಿದು ಬಂದರೂ ಸಮುದ್ರ ಸಮುದ್ರವಾಗಿಯೇ ಉಳಿತದೆ. ಪರಸ್ಪರ ಆ ನೀರುಗಳಿಗೆ ಐಕ್ಯ ಇಲ್ಲ. ಆಚಾರ್ಯರು ತಿಳಿಸಿದಂತೆ ಶ್ರೀಮದ್ ವಿಷ್ಣು ತತ್ವನಿರ್ಣಯ ಗ್ರಂಥದಲ್ಲಿ, ನಹಿ ಭಿನ್ನಾನಾಂ ನದೀಜಲ ಪರಮಾಣೂನಾಂ ಸಮುದ್ರಾನುಭಿರೈಕ್ಯಂ ಯುಜ್ಯತೆ. ನದಿ ಹಾಗೂ ಸಮುದ್ರಾಣುಗಳೇನಲ್ವ ಅವು ಭಿನ್ನ ಭಿನ್ನವೇ, ಆಟಮ್ಸ್ ಆರ್ ಡಿಫರೆಂಟ್. ಹೀಗಾಗಿ ಈ ಒಂದು ವಿಚಾರವನ್ನು ನಾವು ಗಮನಿಸಿದಾಗ ಶ್ರೀಮದ್ ಭಾಗವತದಲ್ಲಿರುವ ವಿಚಾರ ಏನಿದೆ, ನಿಂದನಸ್ತವ ಸತ್ಕಾರ ನಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಈ ಮಾತಿನ ಭಾವವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಯದ್ಯಪಿ ಅದು ಭಗವಂತನ ವಿಚಾರಕ್ಕೆ ಹೊರಟಿದ್ದು, ಆದರೂ ಭಗವಂತನಿರುವ ಗುಣಗಳ ಚಿಂತನೆ ಮಾಡಿದಾಗ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ತತ್ಸರುಷವಾದ ನಮ್ಮಲ್ಲೇ ಇರತಕ್ಕಂಥ ಗುಣಗಳ ಅಭಿವ್ಯಕ್ತಿ ಆಗ್ತದೆ. ನೋಡಿ ಏನಿದೆ ಭೇದ ಜ್ಞಾನ, ಈ ಭೇದ ಜ್ಞಾನದ ಸ್ಫುಟತೆಯಿಂದಲೇ ಭವ ನಿರ್ಲೇಪ. ವಿಜಯದಾಸರ ಮಾತಾಡಿದ್ದಾರೆ, ಅಲ್ಪ ಕಾಲಾದರೂ ಮಧ್ವಾ ಮತವ ಪೊಂದು ಭವವೇ ನಿರ್ಲೇಪ. ಈ ಕರ್ಮದ ಲೇಪ ಆಗುವುದಿಲ್ಲ, ನಮಗೆ ಭವ ನಿರ್ಲೇಪ ಆಗ್ತದೆ ಯಾವಾಗ, ಅಲ್ಪ ಕಾಲಾದರೂ ಮಧ್ವಮತವನ್ನ ಪೊಂದು ಅಂದ್ರೆ ಏನರ್ಥ, ಅಲ್ಲಿರುವ ತತ್ವಗಳನ್ನ ಜೀವನದಲ್ಲಿ ಅಳವಡಿಸು ಅಂತ ಅರ್ಥ. ಜೀವ ಜಡ ಪರಮಾತ್ಮರ ಭೇದದ ಜ್ಞಾನ ಏನಿದೆ, ಅದರ ಸಾಕ್ಷಾತ್ಕಾರ ಅಂತಕ್ಕಂಥದ್ದೇನಿದೆ, ಇದು ಅತ್ಯಂತ ಸ್ಫುಟವಾಗಿ ಅಪರೋಕ್ಷ ಜ್ಞಾನಿಗಳಿರ್ತದಾದ ಕಾರಣ ಅವಲ್ಲಿ ಹಿಗ್ಗು ಕುಗ್ಗುಗಳಾಗಿರತಕ್ಕಂಥದ್ದಕ್ಕೆ ಅಲ್ಲಿ ಆಸ್ಪದ ಇಲ್ಲ. ಹಾಗಾಗಿ ಈ ಹಿಗ್ಗು ಕುಗ್ಗುಗಳಾಗತಕ್ಕಂಥದ್ದು ಆಗಬಾರದು. ನಿಂದನ ಮಾಡಿದಾಗ ನಾವು ಮನಸ್ಸಿಗೆ ಹಚ್ಚಿಕೊಳ್ಳುವುದು, ಹೊಗಳಿದಾಗ ಭಾರಿ ಆಗಿರತಕ್ಕಂಥ ಸಂತೋಷ ಪಡುವುದು, ಹಿಂದಿನ ಭಾಷಣಕಾರರು ಹೇಳಿದಂತೆ ಇದಕ್ಕೆಲ್ಲ ಏನು ಕಾರಣ, ಅಭಿಮಾನ ಕಾರಣ. ಯಾವುದರ ಮೇಲೆ ಹೆಚ್ಚಿನ ಅಭಿಮಾನ, ಈ ದೇಹದ ಮೇಲೆ. ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಹಾಗಾಗಿ ಈ ನದಿ ಮತ್ತು ಸಮುದ್ರದ ದೃಷ್ಟಾಂತವನ್ನು ಕೊಟ್ಟು ಅತ್ಯಂತ ಭೇದ ಇದೆ ಅನ್ನುವುದನ್ನು ಏನು ತಿಳಿಸ್ತಕ್ಕಂಥದ್ದಾಗಿದೆ. ಇದರಿಂದ ಈ ಹಿಗ್ಗು ಕುಗ್ಗುಗಳನ್ನು ನಾವು ಅದರಿಂದ ಹೊರಗೆ ಬರಬೇಕಾದರೆ ಈ ಭೇದ ಜ್ಞಾನ ಏನಿದೆ, ಆ ಭೇದ ಜ್ಞಾನದ ಸ್ಫುಟತೆ ಅನ್ನುವುದು ಬಹಳ ಮುಖ್ಯ. ಅದರ ಸ್ಫುಟತೆ ಇರತಕ್ಕಂಥದ್ದು ಸ್ಥಿತಪ್ರಜ್ಞರಲ್ಲಿ ಸ್ಥಿತವಾಗಿರತಕ್ಕಂಥದ್ದಾಗಿರುತ್ತದೆ. ಇದೇ ಮಧ್ವಮತ. ಈ ಮಧ್ವಮತದಿಂದಲೇ ನಮಗೆ ಈ ಭವಸಾಗರದಿಂದ ಮುಕ್ತಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಶ್ರೀಪಾದಂಗಳವರ ಪಾದಾರವೇ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ
ಶ್ರೀಕಾಂತಾಚಾರ್ಯ ಮುಕುಂದಿಯವರು ಪ್ರಸಿದ್ಧ ಉಪನ್ಯಾಸಕರು, ವಿದ್ವಾಂಸರು, ಹೈದರಾಬಾದಿನ ಪಗಡಾಲ ಜಯತೀರ್ಥಾಚಾರ್ಯರಲ್ಲಿ ಸುಧಾದಿ ಗ್ರಂಥಗಳನ್ನು ಇನ್ನೂ ಅಧ್ಯಯನ ಮಾಡುವ ಆಸಕ್ತರು, ಸ್ಥಿತಪ್ರಜ್ಞನ ಲೋಕ ವ್ಯವಹಾರದ ಬಗ್ಗೆ, ರಾಗ ಮತ್ತು ಆಧಾರಬದ್ಧವಾಗಿ ತಮ್ಮ ಮುಂದೆ ವಿಷಯವನ್ನು ಮಂಡಿಸಿದ್ದಾರೆ. ಶ್ರೀಪಾದಂಗಳವರು ಸ್ಥಿತಪ್ರಜ್ಞ ಮತ್ತು ನಮ್ಮ ಲೌಕಿಕ ವ್ಯವಹಾರ ಕಡೆಗೆ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ. ನಾವು ಉಣ್ತೇವೆ, ತಿಂತೇವೆ, ಬೆರೀತೇವೆ, ಹಾಡ್ತೇವೆ, ಕುಣಿತೇವೆ. ಸ್ಥಿತಪ್ರಜ್ಞ ಅಂದ್ರೆ ಸ್ಥಿತಾಪ್ರಜ್ಞಾ ಯಸ್ಯಾಸು, ಭಗವಂತನನ್ನು ಅಪರೋಕ್ಷೀಕರಿಸಿಕೊಂಡ ವ್ಯಕ್ತಿ. ಅವನು ನೋಡೋದಕ್ಕೆ ನಮ್ಮ ತರನೇ ಲೋಕದಲ್ಲಿ ಬೆರೆತುಕೊಂಡಿರ್ತಾನೆ. ಆದರೆ ವ್ಯತ್ಯಾಸ ಇಟ್ಟು ಹಾಲನ್ನ ನೀರಲ್ಲಿ ಹಾಕಿದ್ರೆ ಮತ್ತೆ ಹಾಲನ್ನ ತಕ್ಕೊಡು ಅಂದ್ರೆ ನಮ್ಮ ತಕ್ಕೊಡೋಕೆ ಬರೋದಿಲ್ಲ. ಆದರೆ ಹಾಲಿಗೆ ಹೆಪ್ಪು ಹಾಕಿ ಮೊಸರನ್ನ ಕಡಿದು ಬೆಣ್ಣೆ ಮಾಡಿ ನೀರಲ್ಲಿ ಹಾಕಿದ್ರೆ ಹೆಂಗ್ ಬೇಕಾದರೂ ಎತ್ತಬಹುದು. ನಾವು ನೀರಲ್ಲಿ ಹಾಕಿದ ಹಾಲಿನಂತೆ ಪ್ರಪಂಚದಲ್ಲಿ ಮುಳುಗಿದವರು, ಹಿಂದಕ್ಕೆ ಬರಲಾರದವರು. ಸ್ಥಿತಪ್ರಜ್ಞ ಹಾಲಿನಲ್ಲಿ ಹಾಕಿದ ಬೆಣ್ಣೆಯಂತೆ ಯಾವತ್ತು ಬೇಕಾದರೂ ವಾಪಸ್ ಬರಬಲ್ಲ ಅವನು. ಇದು ಸ್ಥಿರಪ್ರಜ್ಞನ ವ್ಯವಹಾರಕ್ಕೂ ನಮಗೂ ಇರುವ ಒಂದು ಅಂತರ ಅಂತ ಶ್ರೀಪಾದಂಗಳವರು ಗೀತಾಸಾರೋದ್ಧಾರದಲ್ಲಿ ತಿಳಿಸಿರುವ ವಿಷಯ. ಇದೀಗ ಮಧ್ಯದಲ್ಲಿ ಗೀತಾ ಪ್ರವಚನದ ಗಂಭೀರ ಚಿಂತನೆಯ ಮಧ್ಯದಲ್ಲಿ ಕರ್ನಾಟಕ ಕಲಾದರ್ಶಿನಿ ಈ ಸಂಸ್ಥೆಯ ನಿರ್ದೇಶಕರಾದ ಹಾಗೂ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಸಾಸ್ತಾನ್ ಇವರು ಜಾಂಬವತಿ ಕಲ್ಯಾಣದ ಒಂದು ಕಿರು ದೃಶ್ಯವನ್ನು 10 ನಿಮಿಷಗಳಲ್ಲಿ ವೇದಿಕೆಗೆ ಬಂದೇ ಶ್ರೀಪಾದಂಗಳವರಲ್ಲಿ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ಬಯಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಕೃಷ್ಣ ರಾಮರು